ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಸು
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ ಶೀಘ್ರ ಬರೋಣದ ಸೂಚನೆಗಳು ಭಾಗ 6. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕ್ರಿಸ್ತನ ಶೀಘ್ರ ಬರೋಣದ ಸೂಚನೆಗಳ ಬಗ್ಗೆ ನಾವು ಕಳೆದ ಸಂಚಿಕೆಯಿಂದ ನೋಡಿಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಹೇಳಿದಂತಹ ಮಹಾಪ್ರವಾದನೆಯನ್ನು ಮತ್ತಾಯನ ಬರೆದ ಸುವಾರ್ತೆ 24 ನಾವು ನೋಡುವಂಥವರಾಗಿದ್ದೇವೆ. ಅದರಲ್ಲಿ ಆಕಾಶದಲ್ಲಿ ನಡೆಯುವಂತಹ ಸೂಚಕ ಕಾರ್ಯಗಳ ಬಗ್ಗೆ ನಾವು ಕಲಿತಿದ್ದೇವೆ. ಲೋಕದಲ್ಲಿ ನಡೆಯುವ ಸೂಚಕ ಕಾರ್ಯಗಳು ಏನು ಎಂಬುದನ್ನು ಸಹ ನಾವು ನೋಡಿದ್ದೇವೆ. ನಂತರ ಸುಳ್ಳು ಪ್ರವಾದಿಗಳು ಹೇಗೆ ಈ ಲೋಕದಲ್ಲಿ ಬಂದು ಜನಗಳನ್ನು ಮೋಸ ಮಾಡುತ್ತಾರೆ ಎನ್ನುವ ವಿಚಾರವನ್ನು ಸಹ ನಾವು ಕಲಿತಿದ್ದೇವೆ. ಹೊಟ್ಟೆ ಬಾಕುತನ ಹಾಗೂ ಮಿತಿಮೀರಿದ ಭೋಗಶಕ್ತಿಯಿಂದ ಈ ಲೋಕದಲ್ಲಿ ಹಿಂಸಾಕೃತ್ಯಗಳು, ಯುದ್ಧಗಳು, ವಿಪತ್ತುಗಳು ಬರುವುದರ ವಿಚಾರವಾಗಿಯೂ ಸಹ ನಾವು ನೋಡಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಅದರ ಮುಂದುವರಿದ ಭಾಗವಾಗಿ ಭೂಕಂಪಗಳು, ಪ್ರವಾಹಗಳು, ಅಪರಾಧಗಳು, ಬರಗಾಲಗಳು, ಅಂಟು ರೋಗ, ನೈಸರ್ಗಿಕ ವಿಪತ್ತುಗಳು, ಇದರ ಉದ್ದೇಶವೇನು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕಲಿಯಲು ಹೋಗುವಂತವರಾಗಿದ್ದೇವೆ. ಈ ಒಂದು ವಿಚಾರವನ್ನು ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿಸಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಂದೆಯೇ, ಈ ಒಂದು ಸಮಯಕ್ಕೋಸ್ಕರ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಕೃಪೆಯಿಂದ ಈ ದಿನದಲ್ಲಿ ಕ್ರಿಸ್ತನ 2 ಬರೋಣಕ್ಕೂ ಮೊದಲು ನಡೆಯುವಂಥ ಸೂಚಕ ಕಾರ್ಯಗಳ ವಿಚಾರವನ್ನು ನಾವು ಕಲಿಯುವಾಗ ಬರಗಾಲಗಳು, ಭೂಕಂಪಗಳು, ಪ್ರವಾಹಗಳು, ಇದರ ಉದ್ದೇಶವೇನು ಎಂಬುದನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತನಾಡು, ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಸ್ವಾಮಿ ಕಾರ್ಯವನ್ನು ಮಾಡು. ಹೌದು, ಇವುಗಳು ನಡೆಯತಕ್ಕಂಥದ್ದಾಗಿದೆ, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ ಎಂಬುದನ್ನು ಅರಿತುಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಭೂಕಂಪಗಳು, ಪ್ರವಾಹಗಳು ಬರುವುದರ ಒಂದು ಉದ್ದೇಶ ಏನು ಎಂಬುದರ ವಿಚಾರವಾಗಿ ನಾವು ಕಲಿಯುವಾಗ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24:6-7 ವಚನಗಳನ್ನು ಓದಬೇಕಾದರೆ ಅದರಲ್ಲಿ ಭೂಕಂಪದ ವಿಚಾರವನ್ನು ಯೇಸು ಸ್ವಾಮಿ ತಿಳಿಸಿದ್ದಾನೆ. ಸೈತಾನನು ಹಿಂದೆಯೂ ನಾಶನದ ಕಾರ್ಯ ಮಾಡಿದ್ದಾನೆ, ಈಗಲೂ ಮಾಡುತ್ತಿದ್ದಾನೆ. ಅವನು ಮಹಾಶಕ್ತಿಯಿಂದ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ದೇವರ ಪರಿಶುದ್ಧಾತ್ಮನು ಲೋಕದಿಂದ ತೆಗೆಯಲ್ಪಟ್ಟಿದ್ದಾನೆ, ದೇವರ ಕೃಪಾಹಸ್ತವು ತೆಗೆಯಲ್ಪಟ್ಟಿದೆ. ಯಾಕೆಂದರೆ ಅಮೇರಿಕ ದೇಶದಲ್ಲಿ 31 May 1899 ಪೆನ್ಸಿಲೋನಿಯಾ ಅನ್ನುವಂಥ ರಾಜ್ಯದ ಜಾನ್ಸ್ಟೌನ್ ಎಂಬ ಪಟ್ಟಣದಲ್ಲಿ ಅನೇಕ ದಿನಗಳು ಭಾರೀ ಮಳೆ ಬಂದು ಅಣೆಕಟ್ಟು ಹೊಡೆದು ಹೋಗಿ ಜಾನ್ಸ್ಟೌನ್ ಎಂಬ ಊರಿನಿಂದ ಒಂದು ದೊಡ್ಡ ಪ್ರವಾಹ ಬಂದು ಸುಮಾರು 2,200 ಮಂದಿ ಸತ್ತರು. ಸೈತಾನನು ಸಂಪೂರ್ಣವಾಗಿ ಈ ಊರನ್ನು ನಾಶ ಮಾಡುವಾಗ ದೇವರು ಅದನ್ನು ತಡೆಯಲಿಲ್ಲ. ಇಂತಹ ವಿಪತ್ತುಗಳು ಜಗತ್ತಿನ ಇತಿಹಾಸ ಮುಕ್ತಾಯದವರೆಗೂ ಹೆಚ್ಚುತ್ತಲೇ ಇರತಕ್ಕಂಥವಾಗಿವೆ. ಯಾಕೆ ದೇವರು ಪ್ರವಾಹ ಬಂದು ಈ ಒಂದು ಪಟ್ಟಣವನ್ನು ನಾಶ ಮಾಡುವಾಗ ದೇವರು ಮಧ್ಯಸ್ಥಿಕೆ ವಹಿಸಲಿಲ್ಲ ಅಂದರೆ, ಈ ಲೋಕದಲ್ಲಿ ಪಾಪದಿಂದ ತುಂಬಿರುವ ಕಾರಣದಿಂದ ದೇವರು ಇಂಥ ಕೃತ್ಯಗಳನ್ನು ಅನುಮತಿ ನೀಡುವಂಥವನಾಗಿದ್ದಾನೆ. ಜನರು ಈ ಕೃತ್ಯಗಳನ್ನು ನೋಡಿ ಮನ ತಿರುಗಿ ದೇವರ ಕಡೆ ಬರುವುದಕ್ಕೋಸ್ಕರ ಈ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗೆ ಸೈತಾನ ಇಂಥ ಕಾರ್ಯಗಳನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗಿ ತರತಕ್ಕಂಥನಾಗಿದ್ದಾನೆ. ಇಂತಹ ವಿಪತ್ತುಗಳು ಜಗತ್ತಿನ ಇತಿಹಾಸ ಮುಕ್ತಾಯದವರೆಗೂ ಹೆಚ್ಚುತ್ತಲೇ ಇರತಕ್ಕಂಥದ್ದಾಗಿದೆ. ಮಹಾಭೂಕಂಪಗಳು ಈ ಲೋಕದಲ್ಲಿ ಬರತಕ್ಕಂಥವಾಗಿವೆ. ತಮ್ಮ ಕಾರ್ಮಿಕರಿಗೆ ಕಡಿಮೆ ಕೂಲಿ ಕೊಟ್ಟು ಹೆಚ್ಚು ದುಡಿಮೆ ಮಾಡಿಸಿಕೊಂಡು ಶೋಷಣೆ ಮಾಡಿದ ಮಾಲೀಕರು ಅನೇಕ ವರ್ಷಗಳಿಂದ ಕೂಡಿಟ್ಟ ಸಂಪತ್ತು ನಾಶವಾಗುವುದು ಈ ಭೂಕಂಪಗಳಿಂದ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿರುವುದರಿಂದ ಕ್ರೈಸ್ತ ದೇಶಗಳಿಗೂ ಸಹ ಇದರಿಂದ ಬಾಧೆಗೊಳಗಾಗುವವು. ಒಂದು ಕ್ಷಣದಲ್ಲಿ ಗಟ್ಟಿಯಾದ ಭೂಮಿಯಲ್ಲಿರಬಹುದು, ಆದರೆ ಮರುಕ್ಷಣದಲ್ಲಿ ನಮ್ಮ ಕಾಲುಗಳ ಕೆಳಗೆ ಭೂಕಂಪದ ಅನುಭವ ಆಗುವಂತಹ ಸಮಯ ಈಗ ಬಂದಿದೆ. ನೆನೆಸದಂತಹ ಸಮಯದಲ್ಲಿ ಭೂಕಂಪಗಳು ನಡೆಯುವಂತವಾಗಿದೆ. ಬೆಂಕಿಯ ಅನಾಹುತಗಳು, ಪ್ರವಾಹಗಳು, ಭೂಕಂಪಗಳು ಸಮುದ್ರದಲ್ಲಿ ಮತ್ತು ಭೂಮಿಯಲ್ಲಿ ಉಂಟಾಗುವ ನೈಸರ್ಗಿಕ ವಿಪತ್ತುಗಳು. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ದೇವರು ಅಲ್ಲಿ ಆದಾಮನು ಪಾಪಕ್ಕೆ ಬಿದ್ದಂಥ ವಿಚಾರದ ಬಗ್ಗೆ ನಾವು ನೋಡುವಂತವರಾಗಿದ್ದೇವೆ. ಆ ನಿಮಿತ್ತವಾಗಿ ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಒಂದು ಬದಲಾವಣೆ ಉಂಟಾಯಿತು. ಈ ಲೋಕದಲ್ಲಿ ನಡೆಯುವಂತಹ ಎಲ್ಲ ನೈಸರ್ಗಿಕ ವಿಪತ್ತುಗಳು ಮನುಷ್ಯನು ಮನತಿರುಗುವಂತೆ ಮಾಡುವಂಥದ್ದಾಗಿದೆ. ಆದರೆ ಮನುಷ್ಯನು ಅವುಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋಗುವಂತೆವನಾಗಿದ್ದಾನೆ. ಆ ನಿಮಿತ್ತವಾಗಿ ದೇವರು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 3ನೇ ವಚನದಲ್ಲಿ ತಿಳಿಸುವ ಹಾಗೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ನೋವನ ಕಾಲದಲ್ಲಿಯೂ ಸಹ ಈ ಒಂದು ಪಾಪದ ಕೃತ್ಯ ಉನ್ನತ ಸ್ಥಾನಕ್ಕೆ ಏರಿದ ಕಾರಣದಿಂದ ನೈಸರ್ಗಿಕ ವಿಪತ್ತುಗಳು ಅಲ್ಲಿ ಬಂದು ಒಂದು ಜಲಪ್ರಳಯದಿಂದ ಎಲ್ಲರೂ ನಾಶವಾದರು. ಅದಕ್ಕೆ ದೇವರು ಹೇಳುವಂತವನಾಗಿದ್ದಾನೆ, ನನ್ನ ಆತ್ಮವು ಮನುಷ್ಯನ ಸಂಗಡ ಯಾವಾಗಲೂ ವಿವಾದಿಸುವುದಿಲ್ಲ. ಯಾಕೆಂದರೆ ಪರಿಶುದ್ಧಾತ್ಮನನ್ನ ದೇವರು ತೆಗೆಯುವಂತೆವನಾಗಿದ್ದಾನೆ. ಕೃಪೆ ಕಾಲ ಮುಗಿಯುವಂತದಾಗಿದೆ. ಹಾಗಾಗಿಯೇ ದೇವರು ಹೇಳುವಂತೆವನಾಗಿದ್ದಾನೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ವಿವಾದಿಸುವುದಿಲ್ಲ ಎಂಬುದಾಗಿ. ಮೇಘಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮೊದಲು ಪ್ರಕೃತಿಯ ಎಲ್ಲವೂ ಸಹ ಉಗ್ರವಾದ ಕುಪ್ಸೆಗೆ ಒಳಗಾಗುವವು. ಪರಲೋಕದಿಂದ ಬರುವ ಮಿಂಚು ಭೂಮಿಯ ಬೆಂಕಿಯೊಡನೆ ಸೇರಿ ಬೆಟ್ಟಗಳಲ್ಲಿ ಜ್ವಾಲಾಮುಖಿ ಉಂಟಾಗಿ ಕಾಲುವೆ ಅಂತಹ ಲಾವರಸವು ಪಟ್ಟಣ ಹಳ್ಳಿಗಳ ಮೇಲೆ ಸುರಿಯುವವು. ಭೂಮಿಯೊಳಗಿಂದ ಬರುವ ಬಂಡೆಗಳು ನದಿ ಸಮುದ್ರಗಳಿಗೆ ಎಸೆಯಲ್ಪಟ್ಟು ನೀರು ಸಹಿಸಲಾರದಂತಹ ಕುದಿಯುವಂತಹ ಮಣ್ಣು ಮತ್ತು ಬಂಡೆಗಳು ಭೂಮಿಯ ಮೇಲೆ ರಭಸದಿಂದ ಎಸೆಯಲ್ಪಡುವುದು. ದೊಡ್ಡ ಭೂಕಂಪ ಉಂಟಾಗುವುದು. ಬಹಳಷ್ಟು ಜನರು ಇದರಿಂದ ಸಾವನ್ನಪ್ಪುವವರಾಗಿದ್ದಾರೆ. ಇನ್ನು ಈ ಲೋಕದಲ್ಲಿ ಅಪರಾಧಗಳು, ಬರಗಾಲಗಳು ಮತ್ತು ಅಂಟು ರೋಗಗಳು ಬರ್ತಕ್ಕಂಥದ್ದಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಪಾಪದ ಕೃತ್ಯಗಳು ದಿನದಿಂದ ದಿನಕ್ಕೆ ಈ ಲೋಕದಲ್ಲಿ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಪ್ರವಾದನೆ ಆತ್ಮದಲ್ಲಿ ಕೊನೆಯ ದಿನಗಳು ಅನ್ನುವಂತಹ ಪುಸ್ತಕದಲ್ಲಿ ಬರೆಯುವಂತವರಾಗಿದ್ದಾರೆ. ಸೈತಾನನು ಪರಿಸರದ ಮೇಲೆ ನಿಯಂತ್ರಣ ಹೊಂದಿ ಅದನ್ನು ವಿಷಮುಕ್ತವನ್ನಾಗಿ ಮಾಡುವವನಾಗಿದ್ದಾನೆ. ನಮ್ಮ ಈಗಿನ ಹಾಗೂ ನಿತ್ಯ ಜೀವಕ್ಕಾಗಿ ನಾವು ಇಂತಹ ಸಮಯದಲ್ಲಿ ಸಂಪೂರ್ಣವಾಗಿ ದೇವರ ಮೇಲೆ ಹಾತುಕೊಳ್ಳಬೇಕು. ನಾವು ಸಂಪೂರ್ಣವಾಗಿ ಎಚ್ಚರದಿಂದಿರಬೇಕು. ಮಾನಸಾಂತರಗೊಂಡು ಭಯಭಕ್ತಿಯಿಂದ ದೇವರಿಗೆ ನಮ್ಮನ್ನು ಸಮರ್ಥಿಸಿಕೊಳ್ಳಬೇಕು. ಆದರೆ ಇಂತಹ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಎಂದರೆ, ಪ್ರಿಯ ಕೇಳುಗರೆ, ಲಕವಡೆದವರಂತೆ ಕುಳಿತುಕೊಂಡಿದ್ದೇವೆ. ನಮ್ಮ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ನಾವು ಮುಗಿದು ಹೋಯಿತು ನಮ್ಮ ಕತೆ ಎನ್ನುವ ರೀತಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಆದರೆ ದೇವರು ಹೇಳುವಂಥವನಾಗಿದ್ದಾನೆ, ಎದ್ದೇಳು ನನ್ನ ಮಗಳೇ ಮಗನೇ, ಪರಲೋಕದ ದೇವರೇ ನನ್ನನ್ನು ಎಚ್ಚರಗೊಳಿಸು ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಈ ಒಂದು ಕಾಲಘಟ್ಟದಲ್ಲಿ ಮಾಡಬೇಕಾಗಿದೆ. ಯಾಕೆಂದರೆ ಈ ಒಂದು ಕಾಲಘಟ್ಟ ಭೂಕಂಪದಿಂದಲೂ, ಪ್ರವಾಹಗಳಿಂದಲೂ, ಬರಗಾಲದಿಂದಲೂ, ಅಂಟು ರೋಗದಿಂದಲೂ, ಅಪರಾಧಗಳಿಂದ ಕೂಡಿದಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವು ದೇವರ ಕಡೆಗೆ, ಸ್ವಾಮಿ ನನ್ನನ್ನು ಎಚ್ಚರಗೊಳಿಸು, ನಿನ್ನ ಸೇವೆಯನ್ನು ಮಾಡಲು, ನಿನ್ನ ಕಡೆಗೆ ತಿರುಗಿಕೊಳ್ಳಲು ಎನ್ನುವಂತಹ ಆ ಒಂದು ವಿಚಾರವನ್ನು ನಾವು ಎತ್ತಿ ಹೇಳಬೇಕಾಗಿದೆ. ಜೀವ ಮತ್ತು ಪೋಷಕಾಂಶಗಳ ಮೂಲಗಳಲ್ಲಿ ಒಂದಾದ ಗಾಳಿಯನ್ನು ಮಲಿನಗೊಳಿಸಿ ಮಾರಣಾಂತಿಕ ಕೆಟ್ಟ ವಾಸನೆಗೆ ಕಾರಣವಾಗುತ್ತಿರುವ ಅಂಧಕಾರ ಶಕ್ತಿಗಳು, ಸೈತಾನನ ಈ ಭಯಂಕರ ಕಾರ್ಯಗಳನ್ನು ದೇವರು ತಡೆಯುತ್ತಿಲ್ಲ. ಹೌದು ಪ್ರಿಯ ಕೇಳುಗರೆ, ನಾವು ನೋಡುವಂತೆಯವರಾಗಿದೆ. ಇವತ್ತಿನ ದಿನದಲ್ಲಿ ಸೈತಾನನು ಗಾಳಿಗೆ ಅಧಿಕಾರವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದಾನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2:2 ವಾಯುಮಂಡಲದ ಅಧಿಪತಿ ಎಂಬುದಾಗಿ ಸೈತಾನನನ್ನು ಸೂಚಿಸಿ ತೋರಿಸುವಂತವನಾಗಿದ್ದಾನೆ. ಅವನು ಗಾಳಿಯನ್ನು ಮಲೀನಗೊಳಿಸುವಂತವನಾಗಿದ್ದಾನೆ. ಗಾಳಿಯನ್ನು ಮಲೀನಗೊಳಿಸುವುದರ ಮೂಲಕವಾಗಿ ಅಂಟು ರೋಗಗಳನ್ನು ತರ್ತಕ್ಕಂಥವನಾಗಿದ್ದಾನೆ. ಈ ಅಂಟು ರೋಗದ ವಿಚಾರವಾಗಿ ನಾವು ನೋಡಬೇಕಾದ್ರೆ 1918 ಸ್ಪ್ಯಾನಿಷ್ ಫ್ಲೂ ಅನ್ನುವಂತಹ ಆ ಒಂದು ಸ್ಪ್ಯಾನಿಷ್ ಜ್ವರದ ಆ ಒಂದು ಅಂಟು ರೋಗ ಇಡೀ ಲೋಕಕ್ಕೆ ಬಂದು ಅನೇಕ ಮಿಲಿಯನ್ ಅಮಾಯಕರನ್ನ ಬಲಿ ತೆಗೆದುಕೊಂಡಿತ್ತು. ಅನಂತರ COVID-19 ಅನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅದು ಸಹ ಅನೇಕರನ್ನ ಬಲಿ ತೆಗೆದುಕೊಂಡಿತ್ತು. ಸೈತಾನನು ಗಾಳಿಯನ್ನ ಮಲೀನ ಮಾಡುವಂತವನಾಗಿದ್ದಾನೆ. ಅದರ ಮೂಲಕವಾಗಿ ಜನಗಳಿಗೆ ಮಾರಣಾಂತಿಕ ರೋಗಗಳು ಬರುವಂತೆಯೂ ಮರಣವನ್ನ ಹೊಂದುವಂತೆಯೂ ಮಾಡುವಂತವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಮಹಾ ದೊಡ್ಡ ಪಟ್ಟಣಗಳಾದಂತಹ ದೆಲ್ಲಿ ಮುಂಬೈ ಪ್ರಾಂತ್ಯಗಳಲ್ಲಿ ಈ ಗಾಳಿ ಮಲೀನವಾಗಿ ಅನೇಕರು ಅನೇಕ ರೋಗಗಳಿಗೆ ತುತ್ತಾಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಭಯಂಕರವಾದಂಥ ಕಾರ್ಯವನ್ನು ದೇವರು ತಡೆಯುವುದಿಲ್ಲ, ಅನುಮತಿಯನ್ನು ನೀಡುವಂಥವನಾಗಿದ್ದಾನೆ. ಯಾಕೆಂದರೆ ಮನುಷ್ಯನು ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಈ ನಿಮಿತ್ತವಾಗಿ ಬರೀ ಗಾಳಿ ಮಲೀನ ಆದಾಗ ಮನುಷ್ಯರಿಗೆ ಮಾತ್ರವಲ್ಲ ಸಸ್ಯಜೀವಿಗಳು ಹಾನಿಗೊಳಗಾಗುವಂಥವಾಗಿವೆ. ಮಾತ್ರವಲ್ಲದೆ ಮನುಷ್ಯನು ಸಹ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವಂಥವನಾಗಿದ್ದಾನೆ. ಈ ಕಾರ್ಯಗಳು ದೇವರ ಉಗ್ರ ಕೋಪ ಎಂಬ ಪಾತ್ರೆಯಿಂದ ಬೀಳುವ ಹನಿಗಳು ಈ ಲೋಕದ ಮೇಲೆ ಚಿಮುಕಿಸಿದ ಪರಿಣಾಮದಿಂದ ಉಂಟಾಗುವಂತಾಗಿದೆ. ಇದು ಮುಂದೆ ಬರಲಿರುವ ದೇವರ ಉಗ್ರಕೋಪದ ಸಂಪೂರ್ಣ ಫಲಿತಾಂಶವನ್ನು ನಮಗೆ ತಿಳಿಸುವಂತಾಗಿದೆ. ಕಾರಣ ಯಾಕೆ ಅಂದರೆ ಪ್ರಿಯ ಕೇಳುಗರೆ, ಮನುಷ್ಯನಿಗೆ ದೇವರು ಅನೇಕ ವಿಧವಾದಂಥ ಎಚ್ಚರಿಕೆಯ ಸಂದೇಶವನ್ನು ಕಳಿಸಿದನು. ಆದರೆ ಐಗುಪ್ತದಲ್ಲಿ ಹೇಗೆ ಪರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡ ನಿಮಿತ್ತವಾಗಿ ಅನೇಕ ಉಪದ್ರವಗಳು ಬಂದು ಆ ಪಟ್ಟಣ ನಾಶ ಆಯಿತು, ಅದೇ ರೀತಿಯಾಗಿ ಇವತ್ತು ಸಹ ಅನೇಕ ಎಚ್ಚರಿಕೆ ಸಂದೇಶಗಳು ಮನುಷ್ಯನಿಗೆ ಬಂದಾಗಲೂ ಸಹ ಮನುಷ್ಯನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳುವಂತೆವನಾಗಿದ್ದಾನೆ. ಆ ನಿಮಿತ್ತವಾಗಿಯೇ ದೇವರು ಈ ಎಲ್ಲ ಉಪದ್ರವಗಳಿಗೂ ಅನುಮತಿಯನ್ನು ನೀಡುವಂತೆವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬರಗಾಲಗಳು ಈ ಲೋಕದಲ್ಲಿ ಹೆಚ್ಚಾಗುವಂತೆವಾಗಿದೆ. ಅಂಟು ರೋಗಗಳಿಂದ ಲಕ್ಷಾಂತರ ಜನರು ಸಾಯುವವರಾಗಿದ್ದಾರೆ. ಎಲ್ಲ ಕಡೆಯಿಂದಲೂ ಸೈತಾನನ ಮುಖಾಂತರ ಅಪಾಯಗಳು ಉಂಟಾಗುವವಾಗಿದೆ. ಆದರೆ ಈಗ ದೇವರು ತನ್ನ ಶಕ್ತಿಯಿಂದ ಅವುಗಳನ್ನು ನಿಯಂತ್ರಿಸುವನು. ಈ ಲೋಕದಿಂದ ಪರಿಶುದ್ಧಾತ್ಮನನ್ನು ತೆಗೆಯಲ್ಪಡುವುದನ್ನು ಶ್ರೀಮತಿ ವೈತಮ್ಮನವರಿಗೆ ದರ್ಶನದಲ್ಲಿ ದೇವರು ತೋರಿಸಿಕೊಟ್ಟಿದ್ದಾನೆ. ಯಾಕೆಂದರೆ ದೇವರ ಆಜ್ಞೆಗಳನ್ನು ತಿರಸ್ಕರಿಸುತ್ತಿರುವವರಿಗೆ ದೇವರ ರಕ್ಷಣೆಯು ದೊರೆಯುವುದಿಲ್ಲ. ಆದ್ದರಿಂದ ಈ ಲೋಕದಲ್ಲಿ ಅಧರ್ಮ, ದುಷ್ಟತನ, ಅನ್ಯಾಯ, ಪಾಪ ಕಾರ್ಯಗಳು ಎಷ್ಟೊಂದು ಸಾಮಾನ್ಯವಾಗಿದೆ ಎಂದರೆ ಪ್ರಿಯ ಕೇಳುಗರೇ, ಅದು ಮೊದಲಿನಿಗಿಂತ ಈಗ ನಮ್ಮ ಮನಸ್ಸಿನಲ್ಲಿ ದುಃಖವೇದನೆ ತರುವುದಿಲ್ಲ. ಕಾರಣವೇನೆಂದರೆ ಮನುಷ್ಯನ ಹೃದಯ ಅಷ್ಟು ಗಟ್ಟಿಯಾಗಿದೆ ಪ್ರಿಯ ಕೇಳುಗರೆ. ಆ ನಿಮಿತ್ತವಾಗಿ ಕಠಿಣ ಮಾಡಿಕೊಂಡ ನಿಮಿತ್ತವಾಗಿಯೇ ಅವನಿಗೆ ಈ ಲೋಕದಲ್ಲಿ ನಡೆಯುವಂತಹ ದುಷ್ಟತನ, ಅನ್ಯಾಯಗಳು ನೋಡಿದಾಗಲೂ ಸಹ ಅವನ ಮನಸ್ಸಿಗೆ ಅದು ದುಃಖ, ಅದು ನೋವನ್ನು ಉಂಟು ಮಾಡದೆ ಹೋಗಿದೆ. ಅಂತಹ ರೀತಿಯಲ್ಲಿ ಈ ಲೋಕದಲ್ಲಿ ಮನುಷ್ಯನು ಜೀವಿಸುವಂಥವನಾಗಿದ್ದಾನೆ. ಆದರೆ ಈ ನೈಸರ್ಗಿಕ ವಿಪತ್ತುಗಳಲ್ಲಿ ದೇವರ ಉದ್ದೇಶ ಏನು, ಯಾಕೆ ದೇವರು ತರತಕ್ಕಂಥವನಾಗಿದ್ದಾನೆ ಎಂದರೆ, ದೇವರ ಒಂದು ವಾಕ್ಯಗಳನ್ನು ನಾವು ಗಮನಿಸುವುದಾದರೆ ಪ್ರವಾದನೆ ಆತ್ಮದಲ್ಲಿ ದೇವರು ತಿಳಿಸುವಂಥವನಾಗಿದ್ದಾನೆ. ಕೊನೆ ಕಾಲದ ಘಟನೆಗಳ ಪುಸ್ತಕದಲ್ಲಿ ದೇವರು ಬರೆಯುವಂಥವರಾಗಿದ್ದಾರೆ. ಹಡಗುಗಳು ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಸಮುದ್ರದಲ್ಲಿ ಮುಳುಗಿ ಹೋಗುವಂಥ ಭಯಾನಕ ವಿಪತ್ತುಗಳ ಅರ್ಥವೇನು? ಅಪಘಾತಗಳು, ಮನುಷ್ಯರು ಬಚ್ಚಿಟ್ಟಿರುವ ವಸ್ತುಗಳು, ದಹಿಸುವ ಬೆಂಕಿ, ಇವುಗಳ ಅರ್ಥವೇನು? ಬಡವರನ್ನ ಶೋಷಣೆಗೆ ವಂಚನೆ ಮಾಡಿ ಶ್ರೀಮಂತರು ಅವುಗಳನ್ನ ಕಳಸಂತೆಯಲ್ಲಿ ಅಡಗಿಟ್ಟಿಸುತ್ತಾರೆ. ತನ್ನ ಆಜ್ಞೆಗಳು ಹಾಗೂ ಒಡಂಬಡಿಕೆಯನ್ನು ಮೀರುವ, ತನ್ನ ಪರಿಶುದ್ಧ ಸಬ್ಬತ್ತನ್ನ ಹೊಲೆ ಮಾಡಿ ಅದರ ಬದಲಾಗಿ ಸುಳ್ಳಾದ ಭಾನುವಾರವನ್ನ ವಿಶ್ರಾಂತಿ ದಿನವಾಗಿ, ಪವಿತ್ರ ದಿನವಾಗಿ ಆಚರಿಸಿಕೊಂಡಿರುವವರ ಆಸ್ತಿಯನ್ನ ನೈಸರ್ಗಿಕ ವಿಪತ್ತುಗಳಿಂದ ತಪ್ಪಿಸಲು ಕರ್ತನು ಎಂದಿಗೂ ಪ್ರಯತ್ನಿಸುವುದಿಲ್ಲ. ಎಂತಹ ಒಂದು ಮನನೋವಿನ ಸಂಗತಿಯಲ್ಲ ಪ್ರಿಯ ಕೇಳುಗರೆ. ಬರ್ತಕ್ಕಂಥ ಈ ನೈಸರ್ಗಿಕ ವಿಪತ್ತಿನ ಒಂದು ಅರ್ಥವೇನು ಎಂಬುದಾಗಿ ನಾವು ನೋಡಬೇಕಾದರೆ, ಮನುಷ್ಯನು ಪರಿಶುದ್ಧವಾದಂಥ ಸಬ್ಬತ್ತಿನವನ್ನು ಕೈಗೊಳ್ಳುವುದನ್ನು ಬಿಟ್ಟು ಅವನು ಭಾನುವಾರದ ವಿಶ್ರಾಂತಿಯ ಕಡೆಗೆ ಹೋಗುವ ಕಾರಣದಿಂದ ಸೈತಾನನು ಈ ಲೋಕದಲ್ಲಿ ಅನೇಕ ವಿಧವಾದಂತಹ ಭೂಕಂಪಗಳನ್ನು, ಅಂಟು ರೋಗಗಳನ್ನು, ಬರಗಾಲಗಳನ್ನು, ನೈಸರ್ಗಿಕ ವಿಪತ್ತುಗಳನ್ನು ತರುವುದರ ಮೂಲಕವಾಗಿ ಅವರ ಎಲ್ಲಾ ರೀತಿಯ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡ್ತಕ್ಕಂಥವನಾಗಿದ್ದಾನೆ. ಆದರೆ ದೇವರು ಇದಕ್ಕೆ ಅನುಮತಿಯನ್ನು ನೀಡ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಎಂದಿಗೂ ಸಹ ಆತನ ಆಜ್ಞೆಗಳನ್ನ ಮೀರಿ ನಡೆಯುವಂತಹ ಮಕ್ಕಳ ಆಸ್ತಿ ಪಾಸ್ತಿಗಳನ್ನ ಸಂರಕ್ಷಣೆ ಮಾಡುವುದಿಲ್ಲ ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ಯಾಕೆಂದರೆ ಮನುಷ್ಯನು ದೇವರ ಆಜ್ಞೆಗಳನ್ನ ಮೀರಿ ನಡೆಯುವಂತವನಾಗಿದ್ದಾನೆ. ಈ ಲೋಕದ ಮೇಲೆ ದೇವರ ಕೋಪದ ಉಪದ್ರವವು ಈಗಾಗಲೇ ಬೀಳುತ್ತಿದೆ. ಪರಲೋಕದಿಂದ ಬೆಂಕಿ ಬಂದಂತೆ ಅತ್ಯಂತ ಬೆಲೆ ಬಾಳುವ ಕಟ್ಟಡಗಳು ನಮ್ಮ ಕಣ್ಣ ಮುಂದೆಯೇ ಇವತ್ತು ನಾಶವಾಗ್ತಕ್ಕಂಥವಾಗಿವೆ. ಇವೆಲ್ಲವೂ ಕ್ರೈಸ್ತರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿರಬೇಕಲ್ಲವೇ? ಜನರು ಇದಕ್ಕೆ ಗಮನ ನೀಡಬೇಕು. ದೇವರಿಗೆ ಭಯಪಟ್ಟು ನಡುಗುವಂತೆ ಮಾಡಲು ಆತನು ಲೋಕದ ಮೇಲೆ ಇಂತಹ ವಿಪತ್ತುಗಳನ್ನು ಬರಮಾಡುವಂತೆವನಾಗಿದ್ದಾನೆ. ಆದರೆ ಮನುಷ್ಯರಾಗಿರ್ತಕ್ಕಂಥ ನಾವು ಇಂತಹ ವಿಪತ್ತುಗಳನ್ನು ನೋಡಿದಾಗಲೂ ಸಹ ನಾವು ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಂಡು ದೇವರಿಗೆ ಭಯಪಡದೆ ನಮಗೆ ಹೇಗೆ ಜೀವಿಸಬೇಕು ಈ ಲೋಕದಲ್ಲಿ, ಆ ರೀತಿಯಾಗಿ ನಾವು ಜೀವಿಸುವಂತೆವರಾಗಿದ್ದೇವೆ. ನೈಸರ್ಗಿಕ ವಿಪತ್ತುಗಳನ್ನು ಬರಮಾಡುವುದರಲ್ಲಿ ದೇವರು ತನ್ನದೇ ಆದ ಉದ್ದೇಶವನ್ನು ಹೊಂದಿದ್ದಾನೆ. ಪ್ರಿಯ ಕೇಳುಗರೆ, ಆ ಉದ್ದೇಶ ಏನೆಂದರೆ ಮನುಷ್ಯರು ತನ್ನ ಬಗೆ ಅರಿತುಕೊಳ್ಳುವಂತೆ ಮಾಡುವ ದೇವರ ವಿಧಾನಗಳಲ್ಲಿ ಇದು ಸಹ ಒಂದಾಗಿದೆ. ನಿಸರ್ಗದಲ್ಲಿ ಅಸಾಧಾರಣ ರೀತಿಯಲ್ಲಿ ಕಾರ್ಯ ಮಾಡುವ ಮೂಲಕ ದೇವರು ತನ್ನ ಬಗೆ ಸಂದೇಹ ಹೊಂದಿರುವವರಿಗೆ ತನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದನ್ನು ವ್ಯಕ್ತಪಡಿಸುವಂತವನಾಗಿದ್ದಾನೆ. ಭೂಕಂಪಗಳು, ಚಂಡಮಾರುತಗಳು, ಬೆಂಕಿ ಮತ್ತು ಪ್ರವಾಹದಿಂದ ಅಪಾರವಾದಂಥ ಆಸ್ತಿ ಪ್ರಾಣ ಹಾನಿಗಳಾಗುವುದನ್ನು ನಾವು ಈಗಾಗಲೇ ನೋಡುತ್ತಾ ಇದ್ದೇವೆ. ಈ ನಿಮಿತ್ತವಾಗಿ ಈ ನೈಸರ್ಗಿಕ ವಿಪತ್ತುಗಳು, ಪ್ರಕೃತಿಯ ಅವ್ಯವಸ್ಥೆಯಾದಂತಹ ಮತ್ತು ಹತೋಟಿಗೆ ಒಳಪಡದ ಸ್ಫೋಟಕಗಳಾಗಿವೆ ಎಂಬುದು ಪ್ರತ್ಯಕ್ಷವಾಗಿ ಕಂಡುಬರುತ್ತಿದೆ. ಇವು ಸಂಪೂರ್ಣವಾಗಿ ಮಾನವನ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಆದರೆ ಇವುಗಳಲ್ಲಿ ದೇವರ ಉದ್ದೇಶವನ್ನು ಕಾಣಬಹುದು. ದೇವರು ಈ ವಿಪತ್ತುಗಳ ಮೂಲಕವಾಗಿ ಮನುಷ್ಯನಿಗೆ ಬರುವ ಅಪಾಯದ ಬಗ್ಗೆ ತಿಳಿಸಲು ಪ್ರಯತ್ನಿಸುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಮುಂದೆ ಬರಲಿರುವ ಘಟನೆಗಳು ದೇವರ ಹತೋಟಿಯಲ್ಲಿವೆ. ಯಾಕೆಂದರೆ ದೇವರು ಈ ಲೋಕದ ಅಧಿಪತಿಯಾದಂತಹ ಸೈತಾನನನ್ನು ನಾಶ ಮಾಡಿ ತಾನು ಈ ಲೋಕವನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದೇನೆ. ಈ ಲೋಕದ ಅಧಿಪತಿ ಆತನಾಗಿದ್ದಾನೆ. ಹಾಗೂ ಮುಂದೆ ಬರಲಿರುವ ಘಟನೆಗಳು ಆತನ ಹತೋಟಿಯಲ್ಲಿವೆ. ಪರಲೋಕದ ರಾಜಾದಿರಾಜನು ದೇಶ ದೇಶಗಳ ಅಂತಿಮ ಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದ್ದಾನೆ. ಅದನ್ನು ನಾವು ದಾನಿಯೇಲನ ಪುಸ್ತಕ 2:7 ಗಮನಿಸುವಂತೆವರಾಗಿದ್ದೇವೆ. ಲೋಕಗಳನ್ನು ನಿಯಂತ್ರಿಸುವಂಥ ದೇಶದ ಅಧಿಪತಿ ಕ್ರಿಸ್ತನಾಗಿದ್ದಾನೆ. ಆತನು ಒಂದು ದೇಶದ ನಂತರ ಯಾವ ದೇಶ ಬರಬೇಕು, ಯಾವ ದೇಶ ಆಡಳಿತ ಮಾಡಬೇಕು, ಎಲ್ಲವನ್ನ ಆತನು ಕಂಡುಕೊಂಡಿದ್ದಾನೆ ಎಂಬುದನ್ನು ನಾವು ನೋಡುವಂತವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಮಾನವ ಇತಿಹಾಸದ ಘಟನಾವಳಿಗಳಲ್ಲಿ ದೇಶಗಳ ಬೆಳವಣಿಗೆ, ಸಾಮ್ರಾಜ್ಯಗಳ ಉದಯ ಹಾಗೂ ಪತನ ಮನುಷ್ಯನ ಶೌರ್ಯದ ಮೇಲೆ ಆಧಾರಗೊಂಡಿದೆ ಎನ್ನುವಂತೆ ಕಂಡುಬರಬಹುದು. ಆದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಮನುಷ್ಯನ ಇತಿಹಾಸದ ಒಂದೊಂದು ಘಟನಾವಳಿಯಲ್ಲಿಯೂ ಕರುಣಾಮಯನಾದಂಥ ದೇವರು ತಾಳ್ಮೆಯಿಂದಲೂ ಹಾಗೂ ಮೌನವಾಗಿಯೂ ತನ್ನ ಚಿತ್ತದಂತೆ ಎಲ್ಲವನ್ನ ನಿರ್ಧರಿಸುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಭೂಲೋಕದ ವ್ಯವಹಾರಗಳ ಬಗ್ಗೆ ಪರಲೋಕ ಎಷ್ಟೊಂದು ಆಸಕ್ತಿ ಹೊಂದಿದೆ ಎಂದರೆ ಅದು ಹೇಳಲು ಅಸಾಧ್ಯವಾಗಿದೆ. ಪ್ರಿಯ ಕೇಳುಗರೆ, ಯಾಕೆಂದರೆ ಪರಲೋಕದಲ್ಲಿ ಈ ಒಂದು ಮಹಾ ಹೋರಾಟ ಆರಂಭವಾಯಿತು. ಈ ಪರಲೋಕದಲ್ಲಿ ಹೋರಾಟ ಆರಂಭವಾಗಿ ಆತನು ಸೈತಾನನನ್ನು ಈ ಲೋಕಕ್ಕೆ ದೊಬ್ಬಿದ್ದಾನೆ. ಸೈತಾನನು ಈ ಲೋಕದಲ್ಲಿ ಅನೇಕ ವಿಧವಾದಂತಹ ಪ್ರಕೃತಿ ವಿಕೋಪಗಳನ್ನು ಮತ್ತು ಅನೇಕ ವಿಧವಾದಂತಹ ಭೂಕಂಪಗಳನ್ನು, ಬರಗಾಲಗಳನ್ನು, ಅಂಟು ರೋಗಗಳನ್ನು ತಂದು ಜನಗಳನ್ನು ಹಿಂಸಿಸುವಂತೆವನಾಗಿದ್ದಾನೆ. ಆ ನಿಮಿತ್ತವಾಗಿ ಜನಗಳು ದೇವರನ್ನು ದೂಷಣೆ ಮಾಡುವಂತೆ ಅವನು ಮಾಡುವಂತೆವನಾಗಿದ್ದಾನೆ. ಕಾರಣವೇನೆಂದರೆ ಪ್ರಿಯ ಕೇಳುಗರೆ, ಒಂದೇ ಒಂದು ಉದ್ದೇಶ, ಯಾಕೆಂದರೆ ಜನಗಳು ದೇವರನ್ನ, ಸೃಷ್ಟಿಕರ್ತರನ್ನ ಆರಾಧಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವನು ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಈ ಲೋಕದ ಪ್ರತಿ ಒಂದು ಕಾರ್ಯವನ್ನ ಪರಲೋಕ ಆಸಕ್ತಿಯಿಂದ ನೋಡುವಂತದಾಗಿದೆ. ನಮ್ಮ ಈ ಲೋಕ ಇಡೀ ವಿಶ್ವಕ್ಕೆ ಪಠ್ಯಪುಸ್ತಕವಾಗಿದೆ. ಪ್ರಿಯ ಕೇಳುಗರೆ, ನಮ್ಮನ್ನ ಇಡೀ ಸಮಸ್ತ ದೇವದೂತರುಗಳು ನೋಡುವಂತವರಾಗಿದ್ದಾರೆ. ಈ ಮಹಾ ಹೋರಾಟದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಎಂಬುದನ್ನ ನೋಡುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ 1 ಕೊರಿಂಥ 4:9 ನಾವು ನೋಡುವಂತವರಾಗಿದ್ದಾರೆ. ಪೌಲನು ಹೀಗೆ ತಿಳಿಸುವಂತವನಾಗಿದ್ದಾನೆ, ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾಗಿದ್ದೇವೆ ಎಂಬುದಾಗಿ. ಇಡೀ ಪರಲೋಕವೇ, ಇಡೀ ಲೋಕವೇ ಈ ಪಾಪದಲ್ಲಿ ಬಿದ್ದಿರ್ತಕ್ಕಂಥ ಲೋಕವನ್ನು ನೋಡುವಂಥದ್ದಾಗಿದೆ. ಯಾವ ರೀತಿಯಾಗಿ ಈ ಜನಗಳು ದೇವರ ಆಜ್ಞೆಗಳನ್ನು ಕೈಗೊಂಡು ಕ್ರಿಸ್ತನಿಗೆ ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಹಾಗಾಗಿ ನಾವು ನೋಡಿದೆವು ಇವತ್ತಿನ ದಿನಗಳಲ್ಲಿ ಕ್ರಿಸ್ತನ ಶೀಘ್ರ ಬರೋಣದ ಸೂಚನೆಗಳು ಎಲ್ಲವೂ ಸಹ ನಮ್ಮ ಕಣ್ಣ ಮುಂದೆ ನಡೀತಕ್ಕಂಥದ್ದಾಗಿದೆ, ನೆರವೇರಿದೆ. ಕ್ರಿಸ್ತನ ಬರೋಣ ಶೀಘ್ರವಾಗಿದೆ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುತ್ತಿದ್ದೇವಾ ಅಥವಾ ಇನ್ನೂ ಸಮಯ ಇದೆ ಎಂಬುದಾಗಿ ನಾವು ಯೋಚಿಸುತ್ತಿದ್ದೇವಾ? ಹೌದು, ಕ್ರಿಸ್ತನ ಬರೋಣ ಶೀಘ್ರವಾಗಿದೆ, ಆತನು ಹೇಳಿದ ಕಾರ್ಯಗಳು ನೆರವೇರಿದೆ, ನಾನು ಸಿದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ ಬಯಸುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನಿನ್ನ ಬರೋಣ ಶೀಘ್ರವಾಗಿದೆ, ಈಗೋ ಬೇಗನೆ ಬರ್ತೇನೆ ಎಂಬುದಾಗಿ ಹೇಳಿದ್ದೀಯಾ. ನಿನ್ನ ಒಂದು ಬರೋಣಕ್ಕೂ ಮೊದಲು ಈ ಲೋಕದಲ್ಲಿ ಎಲ್ಲಾ ಸೂಚನೆ ಕಾರ್ಯಗಳು ನೀನು ಹೇಳಿದಂತೆ ನೆರವೇರಿದೆ ಸ್ವಾಮಿ. ನಮ್ಮ ಕಣ್ಣ ಮುಂದೆ ಅವುಗಳು ನೆರವೇರುತ್ತಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಇನ್ನು ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳದೆ, ಹೌದು ಕ್ರಿಸ್ತನ ಬರೋಣ ಶೀಘ್ರವಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ಹೌದು ಆತನ ಬರೋಣ ಶೀಘ್ರವಾಗಿದೆ, ಸೂಚನೆ ಕಾರ್ಯಗಳೆಲ್ಲ ನೆರವೇರ್ತಕ್ಕಂಥದ್ದಾಗಿದೆ ಎಂಬುದನ್ನು ಮನಸ್ಸನ್ನು ಅವರಲ್ಲಿ ಹುಟ್ಟು ಹಾಕಿ ಸ್ವಾಮಿ, ಅವರು ಮನ ತಿರುಗಿ ನಿನಗೆ ಹೃದಯವನ್ನು ಒಪ್ಪಿಸಿಕೊಟ್ಟು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ರಕ್ತವನ್ನು ಸುರಿಸಿದೆ ಎಂತ ಪ್ರೀತಿ ಇದು ಏಸುವೇ.